ಜ್ಞಾನವನ್ನು ಪಡ್ಕೊಂಡು ವಿಶೇಷವಾದ ಸೃಷ್ಟಿಯನ್ನು ಮಾಡಿದರು ಅಂತ ಹೇಳುತ್ತಾರೆ. ಅಲ್ಲಿ ಅರ್ಥ ಇಷ್ಟೇ, ಭಗವಂತನ ವಿಶೇಷ ಚಿಂತನೆಯಿಂದ ಸ್ಮೃತಿ ಹಿಂದಿನ ಎಲ್ಲ ಸ್ಮೃತಿ ಬಂತು ಅಂತ ನೆನಪು ಮಾಡಿಕೊಡುತ್ತಾರೆ. ಆದರೆ ಬ್ರಹ್ಮದೇವರಿಗೆ ಪ್ರಳಯ ಕಾಲದಲ್ಲೂ ಕೂಡ ಅವರಿಗೆ ಯಾವುದರ ಜ್ಞಾನ ಅಂದರೆ ಸ್ವರೂಪ ಜ್ಞಾನ ಆಗಲಿ ವೃತ್ತಿ ಜ್ಞಾನ ಆಗಲಿ ಯಾವುದಕ್ಕೂ ನಾಶವಿಲ್ಲ, ಅದ್ಭುತವಾದಂತಹ ಬಳಸ ಇರುತ್ತೆ ಎಂಬ ವಾಕ್ಯ ಪ್ರಧಾನವಾಗಿದ್ದಾಗ ಇದು ಹೇಗೆ ಕೊಡುತ್ತೆ ಅಂತ ಹೇಳಿದರೆ, ಅವರು ನಮ್ಮಂತಹ ಎಲ್ಲರಿಗೂ ಕೂಡ ತಿಳುವಳಿಕೆ ಕೊಡಲಿ, ಭಗವಂತನ ಈ ರೂಪ ಧಾರಣೆ ಮಾಡಿದರೆ ನಷ್ಟವಾದದ್ದು ಅಂದರೆ ನಷ್ಟವಾದ ಜ್ಞಾನ ಅಷ್ಟೇ ಅಲ್ಲದೆ ಅದ್ಭುತವಾಗಿರ್ತಕ್ಕಂತಹ ಮನಸ್ಸಿನ ದೋಷಗಳ ನಿವಾರಣೆ ಆಗುತ್ತೆ ಅಂತ ತೋರಿ ಕೊಡಲಿಕ್ಕಾಗಿ ಭಗವದ್ ಆಜ್ಞೆಯನ್ನು ಮಾಡಿದ್ದಾರೆ ಅಂತ ತಿಳಿಯಬೇಕಾಗುತ್ತೆ. ಆ ರೀತಿಯಲ್ಲಿ ಆ ವಿರಾಟ ರೂಪದ ಚಿಂತನೆಯನ್ನ ಮಾಡಬೇಕು ಅಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಆದರೆ ಅಲ್ಲಿ ಪ್ರಶ್ನೆ ಬರುತ್ತೆ, ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಭೂಲೋಕದ ಕಲ್ಪನೆಯೇ ಸರಿ ಇಲ್ಲ ಅಂಥವರಿಗೆ ಪಾತಾಳ ಲೋಕದವರೆಗೂ ನಂತರ ಸತ್ಯಲೋಕದವರೆಗೂ ಚಿಂತನೆ ಆ ಲೋಕಗಳನ್ನು ಧಾರಣೆ ಮಾಡಿದ ಭಗವದ್ ರೂಪದ ಕಲ್ಪನೆ ಬರುವುದಾದರೂ ಕೂಡ ಅಸಾಧ್ಯವಲ್ಲ ಎಂಬ ಪ್ರಶ್ನೆ ಬಂದಾಗ ಆ ವಿರಾಟ್ ರೂಪವನ್ನೇ ಚುಟುಕಾಗಿ ಚಿಂತನೆ ಮಾಡುವ ಸಾಧನೆಯನ್ನ ಭಾಗವತದಲ್ಲಿ ಅಲ್ಲೇ ಅಡಗಿಸಿಕೊಡುತ್ತಾರೆ. ಸಕಲ ಜೀವ ನಿಕಾಯ ಧಾಮ್ನ ಅಂತ ಹೇಳುತ್ತಾರೆ. ಎಲ್ಲ ಜೀವನ ಶರೀರದ ಸುತ್ತು ಈ ವಿರಾಟ್ ರೂಪವೇ ತಾನು ನಿಂತು ವಿಶೇಷವಾಗಿ ಎಲ್ಲರನ್ನ ಅನುಗ್ರಹ ಮಾಡುತ್ತಾ ಇದೆ. ಹೌದಾ, ಈ ವಿರಾಟ್ ರೂಪ ಬ್ರಹ್ಮಾಂಡ ಹೊತ್ತಿರೋದಲ್ಲದೆ ಈ ಶರೀರವನ್ನು ಹೊತ್ತಿದೆಯಾ ಅಂದರೆ ಹೌದು, ಈ ಶರೀರ ಪಿಂಡ ಅಂತ ಅದು ಬ್ರಹ್ಮಾಂಡ, ಬ್ರಹ್ಮಾಂಡದ ರೆಪ್ಲಿಕಾ ಇದು. ಬ್ರಹ್ಮಾಂಡದೊಳಗಿರುವ ಸ್ಥೂಲವಾದ ವಸ್ತುಗಳು ಸೂಕ್ಷ್ಮವಾಗಿ ನಿಮ್ರವಾಗಿ ಉಂಟು ಕೇಳಿ ಅಂತ ಹೇಳುತ್ತಾರೆ. ಬ್ರಹ್ಮಾಂಡದೊಳಗಿರುವಂತಹ ಸಕಲ ತೀರ್ಥಗಳು, ಸಕಲ ಕ್ಷೇತ್ರಗಳು, ಸಕಲ ಪರ್ವತಗಳು, ಸಕಲ ನದಿಗಳು ಎಲ್ಲವೂ ಕೂಡ ನಮ್ಮ ಶರೀರದಲ್ಲಿ ಸೂಕ್ಷ್ಮವಾಗಿವೆ. ಆ ವಿಮಾನಿ ದೇವತೆಗಳೆಲ್ಲ ನಮ್ಮ ಶರೀರದಲ್ಲಿ ನಿಂತಿದ್ದಾರೆ ಎಂಬುದನ್ನ ದಾಸರಾಯರು ಶಾಸ್ತ್ರ ಪ್ರಮಿತವಾಗಿರ್ತಕ್ಕಂತಹ ವಿಷಯವನ್ನ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಹಾಗಾದರೆ ಈ ಶರೀರ ಪಿಂಡ ಅಂತ ಇದರ ಸುತ್ತೂ ಇರುವ ರೂಪ, ಬ್ರಹ್ಮಾಂಡ ಸುತ್ತೂ ಇರುವ ರೂಪವೇ ಈ ಶರೀರ ಸುತ್ತೂ ನಿಂತಿದೆ ಅಂತ ಚಿಂತನೆ ಮಾಡಿ ನಾವು ಸರಿಯಪ್ಪ ಹಾಗೆ ಮಾಡೋಣ ಅಂದ್ರೆ ಒಳಗೆ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿ ಏನು 14 ಲೋಕಗಳಿವೆ, ಆ 14 ಲೋಕಗಳು ನಮ್ಮ ಶರೀರದಲ್ಲಿವೆ ಎಂಬುದನ್ನ ಪರಿಚಯ ಮಾಡಿಕೊಡ್ತಾರೆ. ಅಲ್ಲ, 14 ಲೋಕಗಳು ನಮ್ಮ ಶರೀರದಲ್ಲಿ ಹೇಗಿರಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಸೂಕ್ಷ್ಮವಾಗಿ ಅಂತ ಹೇಳುತ್ತಾರೆ. ಆ 14 ಲೋಕಗಳಲ್ಲಿರತಕ್ಕಂತಹ ಯಾವ ಯಾವ ಸಚ್ಚೇತನ ರಾಶಿ ಇದ್ದಾರೆ ಅವರೆಲ್ಲರೂ ಕೂಡ ಒಂದಂಶದಿಂದ ಅಂದ್ರೆ ಸಾಂಶರಾದವರೆಲ್ಲರೂ ದೇವತೆಗಳು, 3.5 ಕೋಟಿ ದೇವತೆಗಳು ಎಲ್ಲರೂ ಕೂಡ ನಮ್ಮ ಶರೀರದಲ್ಲಿ ಸೂಕ್ಷ್ಮ ರೂಪದಿಂದ ನಿಂತಿದ್ದಾರೆ, ಭಗವದ್ ಅಗ್ನೆಯಿಂದ ನಿಂತಿದ್ದಾರೆ, ಆಯಾ ಸ್ಥಾನದಲ್ಲಿ ನಿಂತಿದ್ದಾರೆ. ಹೇಗೆ ಭಗವಂತನ ವಿರಾಟ್ ರೂಪದಲ್ಲಿ ಪಾದ ಮೊದಲುಕೊಂಡು ಶಿರ ಪರ್ಯಂತ ಎಲ್ಲಾ ಲೋಕಗಳು ಒಂದೊಂದು ಸ್ಥಾನದಲ್ಲಿ ನಿಂತಿವೆಯೋ ಹಾಗೆ ಇಲ್ಲೂ ನಮ್ಮ ಶರೀರದಲ್ಲೂ ಕೂಡ ನಮ್ಮ ಪಾದದ ಅಡಿಯಲ್ಲಿ ಅಂದರೆ ನಮ್ಮ ದೇಹಕ್ಕೆ ಆಧಾರವಾದ ಭಗವಂತನ ಪಾದ ನಮ್ಮ ಪಾದಕ್ಕೆ ಆಧಾರವಾಗಿದೆ. ಇದನ್ನೇ ಷೋಡಶಿಕಾರರು ಅಧ್ಯಾತ್ಮ ರಸರಂಜನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ನಮ್ಮ ಶರೀರದ ಸುತ್ತು ಆಸ್ಯೇ ಆಸ್ಯಮಿತಿ ಕ್ರಮ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತಿರುವ ಈ ಭಗವದ್ ರೂಪ ಏನಿದೆ ಇದಕ್ಕೇನೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಾವು ತಿನ್ನುವುದು ಆತನಿಗೆ ಊಟ ಅಂತ ಚಿಂತನೆ ಮಾಡಿ ಅಂತ ಅಧ್ಯಾತ್ಮ ರಸರಂಜನೆಯಲ್ಲಿ ತುಂಬಾ ಅದ್ಭುತವಾದ ರೀತಿಯಲ್ಲಿ ವಿವರಣೆ ಕೊಡುತ್ತಾರೆ. ಹಾಗಾದರೆ ನಮ್ಮ ಸುತ್ತು ಇರತಕ್ಕಂತಹ ಈ ಶರೀರ ಸುತ್ತು ಒಳಗೆ 14 ಲೋಕಗಳನ್ನು ಧಾರಣೆ ಮಾಡಿ ನಿಂತಿರುವಂತಹ ಈ ವಿರಾಟ್ ರೂಪದ ಚಿಂತನೆ ಮಾಡಿ ಅಂತ ಹೇಳುತ್ತಾರೆ. ಮೊದಲು ಈ ವಿರಾಟ್ ರೂಪದ ಚಿಂತನೆ ಮಾಡಲಿಕ್ಕೆ ಮೊದಲು ನಾವೊಂದು ವಿಷಯ ಗಮನ ಕೊಡಲೇಬೇಕಾಗುತ್ತೆ. ಸಾಮಾನ್ಯ ನಾವು ಜಪ ಯಾವುದಾದ್ರೂ ಮಾಡುವ ಕಾಲಕ್ಕೆ ರಾಮ ಕೃಷ್ಣಾದಿ ಮಂತ್ರಗಳ ಜಪ ಮಾಡುವಾಗ ಜಪ ಮಾಡ್ತಾನೆ ಇರುತ್ತೇವೆ, ಮನಸ್ಸಿನಲ್ಲಿ ಏನಾದ್ರೂ ಭಾವನೆಗಳು ಬರುತ್ತಾ, ಏನಾದ್ರೂ ರೋಮಾಂಚನ ಆಗುತ್ತಾ, ಕಣ್ಣಲ್ಲಿ ನೀರು ಬರುತ್ತಾ, ಇಂಥದ್ದೆಲ್ಲ ಪ್ರಶ್ನೆ ಮಾಡುತ್ತಾರೆ. ಇಲ್ಲ, ನಮಗೇನಿರಲ್ಲ, ನಾಮದೇವರಾಗಿ ಯಾವುದೇ ದೇವರ ಜಪ ಮಾಡುವಾಗ ವಿಕಾರವಿಲ್ಲದೆ ಹಾಗೇ ಮಾಡ
to chart it and leave here for good.
ಕೊಟ್ಟೆ ಹೋಯ್ತಾ ನೋಡಲ್ಲ ನೋಡ
ಅಂದ್ರೆ ಅವರವರ ಶರೀರ ಅವರ ಮುಂದೆ ತುಂಬಾ ದೊಡ್ಡದು. ವೃತ್ತಾಂತ ಪಡೆದ ಮುಖವೂ ನೋಡ. ಮಾಡಿಕೊಂಡಿದ್ದಾರೆ. Gracias.